విధి భవాది సమస్త జీవర హృదయ దొడగే ఏకాత్మని శుభ. పద్మనాభను అచ్యుతానంతాది రూపదలి అభిశుభూత అధ్యాత్మవు అభిదైవదొడు కరసువ ప్రాణ నాగాభిదను దశ రూపదలి దశ విధ ప్రాణరొడగిద్దు. భగవంత విధిభవాది సమస్త జీవర హృదయదొడగే ఏకాత్మనిలిసువ. బ్రహ్మాది సమస్త జీవరాశిగళ హృదయదల్లి భగవంత ఇద్దుకొండు ఏకాత్మ. ఏకాత్మ అందరి అర్థ ಒಬ್ಬನೇ ಆದ ನಿಯಾಮಕ. ಇವನ ಬಿಟ್ಟು ಬೇರೆ ನಿಯಾಮಕರಿಲ್ಲ. ಎಲ್ಲಾ ಜೀವರಾಶಿಗಳಲ್ಲೂ ಇವನೊಬ್ಬನೇ ಇರ್ತಾನೆ, ಒಬ್ಬನೇ ಇದ್ದು ನಿಯಾಮಕನಾಗಿದ್ದಾನೆ. ಆದ್ದರಿಂದ ಇವನನ್ನ ಏಕಾತ್ಮ ನೆನೆಸುವ ಅಂದ್ರು. ನಂತರ ಪದ್ಮನಾಭನು ಅಚ್ಯುತ ಅನಂತಾದಿ ರೂಪದಲ್ಲಿ, ಅಂದರೆ ಅಚ್ಯುತ ಅನಂತ ಮೊದಲಾದ ಅನೇಕ ರೂಪದಲ್ಲಿ ಅಧಿಸುಭೂತ ಅಧ್ಯಾತ್ಮ ಅಧಿದೈವದಳು. ಅಧಿಭೂತ ಅಧ್ಯಾತ್ಮ ಅಭಿದೈವ ಅಂತ ಮೂರು. ಏನೇನು ಅಂದ್ರೆ ಅಧಿಭೂತ ಅಂದರೆ ಶರೀರ, ಅಧ್ಯಾತ್ಮ ಅಂದರೆ ಒಳಗೆ ಇಂದ್ರಿಯಗಳು, ಅಭಿದೈವ ಅಂದರೆ ಅಭಿಮಾನಿ ದೇವತೆಗಳು. ಈ ರೀತಿ ವ್ಯವಹಾರ ವರ್ಗಾವಣೆ ಮಾಡುತ್ತಾ ಇದ್ದಾರೆ. ಅಧಿಭೂತ ಅಂದರೆ ಅಲ್ಲಿ ಅನಂತ ರೂಪದಿಂದ ಇರ್ತಾರೆ. ಅಧಿಭೂತ ಅಂದರೆ ಶರೀರ, ಆದಿದೈವಿಕ ಆದಿ ಭೌತಿಕ ಆಧ್ಯಾತ್ಮಿಕ ಅಂತ. ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ತಾಪವೇ ಅಧ್ಯಾತ್ಮ ತಾಪ, ಅಭಿದೈವಕ್ಕೆ ಸಂಬಂಧಪಟ್ಟ ತಾಪವೇ ಆದಿದೈವಿಕ, ಅಧಿಭೂತಕ್ಕೆ ಸಂಬಂಧಪಟ್ಟ ತಾಪವೇ ಆದಿಭೌತಿಕ. ಅಭಿಭೂತ ಅಂದ್ರೆ ಶರೀರ, ಅಧಿಭೂತ ಅಂದ್ರೆ ಶರೀರ, ಅಧಿಭೂತಕ್ಕೆ ಸಂಬಂಧಪಟ್ಟ ತಾಪ ಆದಿ ಭೌತಿಕ. ಹೇಳಿ, ಆದಿಭೌತಿಕ. ಅಧಿಭೂತಕ್ಕೆ ಸಂಬಂಧಪಟ್ಟದ್ದು ಆದಿಭೌತಿಕ, ಅಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದು ಆಧ್ಯಾತ್ಮಿಕ, ಅಭಿದೈವಕ್ಕೆ ಸಂಬಂಧಪಟ್ಟದ್ದು ಆದಿದೈವಿಕ. ಹೌದಾ? ಹೀಗೆ ಬಂತು. ಹಾಗಾದ್ರೆ ಅಧಿಭೂತದೊಳಗೆ ಶರೀರದಲ್ಲಿ ಏನು ತಾಪಗಳು ಬರುತ್ತೆ? ಜ್ವರ ಮೊದಲಾದ ಉಪದ್ರವಗಳೆಲ್ಲ ಬರುತ್ತೆ. ಅದಕ್ಕೆ ಅನಂತ ಅಂತ ಸ್ವಾಮಿ ಶರೀರಕ್ಕೆ ನಿಯಾಮಕನಾಗಿದ್ದಾನೆ. ಇನ್ನ ಅಧ್ಯಾತ್ಮ ಅಂದ್ರೆ ಇಂದ್ರಿಯಗಳು, ಪ್ರಧಾನ ಇಂದ್ರಿಯಗಳಲ್ಲಿ ಮನಸ್ಸು. ಮನಸ್ಸು ಮೊದಲಾದ ಇಂದ್ರಿಯಗಳಲ್ಲಿ ಏನು ಮಾಡುತ್ತಾನೆ ಅಂದ್ರೆ ಸ್ತ್ರೀ ಪುತ್ರಾದಿ ವಿಯೋಗ, ಮನೆ ವಿಯೋಗ ಅಥವಾ ಸುಖ ದುಃಖ ನಾನಾ ರೀತಿ ತಾಪಗಳನ್ನು ಕೊಡತಾ ಇರ್ತಾನೆ. ಅಂದ್ರೆ ಮನಸ್ಸಿಗೆ ಇಂದ್ರಿಯಗಳಿಗೆ ಸಂಬಂಧಪಟ್ಟ ತಾಪ. ಅಭಿದೈವ ಅಂದ್ರೆ ಯಾವುದು ಅಂದ್ರೆ ಹೊರಗಿನದ್ದು, ಅನಾವೃಷ್ಟಿ ಅತಿವೃಷ್ಟಿ ಸಿಡಿಲು ಬೀಳೋದು, ದೇಹದ ಮೇಲೆ ನಾನಾ ರೀತಿಯಾಗಿರ್ತಕ್ಕಂಥ ತೊಂದರೆ ಬರೋದು ಹೊರಗಿನಿಂದ. ಶರೀರಕ್ಕೆ ತೊಂದರೆ ಒಳಗಿನಿಂದ ಬಂದರೆ ಅದು ಅದ್ಭುತ. ಹೊರಗಿನಿಂದ ಬಂದರೆ ಆಮೇಲೆ ಕೇದಾರನಾಥ ಬಂದಿದ್ದು ಅದು ಇದು ಎಲ್ಲ ಅದು ಅಧಿದೈವ. ಹೊರಗಿನಿಂದ ಬರತಕ್ಕಂಥದ್ದು ಅಧಿದೈವದಲ್ಲಿ ಅಚ್ಯುತ, ಅಧ್ಯಾತ್ಮದಲ್ಲಿ ಗೋವಿಂದ, ಅಧಿಭೂತದಲ್ಲಿ ಅನಂತ ಅಂತ ಇರ್ತಾರೆ. ಯಾರಾದರೆ ಸದಾ ಅಚ್ಯುತಾನಂತ ಗೋವಿಂದ ಎಂಬ ನಾಮವನ್ನ ಬರೇ ನಾಮ ಹೇಳಿದ್ರೆ ಉಪಯೋಗವಿಲ್ಲ. ಅಚ್ಯುತ ಅಂದ್ರೆ ಅಧಿದೈವದ ತಾಪಗಳನ್ನು ತೆಗೆದು ಬಿಡುತ್ತಾನೆ, ಅನಂತ ಗೋವಿಂದ ಅಂದರೆ ಅಧ್ಯಾತ್ಮ ತಾಪಗಳನ್ನು ತೆಗೆದು ಬಿಡುತ್ತಾನೆ, ಅನಂತ ಅಂದ್ರೆ ಅಧಿಭೂತ ಶರೀರಕ್ಕೆ ಸಂಬಂಧಪಟ್ಟ ತಾಪಗಳನ್ನ ತೆಗೆದು ಬಿಡುತ್ತಾನೆ. ತಾಪತ್ರಯ ನಿವಾರಕ ಅಂತ ತಿಳಿದು ಅಚ್ಯುತ ಅನಂತ ಗೋವಿಂದ ಅಂತ ಸದಾ ಸ್ಮರಣೆ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಅಚ್ಯುತಾನಂತ ನಾಮ ಭೇಷಜ, ದೊಡ್ಡ ಔಷಧ ಅಂತಿದೆ. ನಾವು ಔಷಧ ಏನ್ ಮಾಡ್ತೀವಿ, ಒಂದಿಷ್ಟು ಹೊಳ್ತೀವಿ ಅದ್ರ ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಡ್ತೀವಿ. ಹೆಚ್ಚು ತಗೋಬೇಕು, ಕಂಟಿನ್ಯೂಸ್ ಕೋರ್ಸ್ ತಗೋಬೇಕು. ಈ ಕೋರ್ಸ್ ಎಷ್ಟು, ಒಂದು ವಾರದ ಕೋರ್ಸ್ ಅಲ್ಲ ಇದು. ಅಲೋಪತಿಗಲ್ಲಿ ಕೋರ್ಸ್ ಅಂತ ಹೇಳಿದ್ರೆ ಒಂದು ವಾರ ತಗೊಳ್ಳಿ ಅಂತಾರೆ. ಮಹಾ ಅಂದ್ರೆ 14 ದಿವಸ, ಇನ್ನ ಅಂದ್ರೆ 21 ದಿವಸ, ಆದ್ಮೇಲೆ ತಗೋಬೇಡಿ ಅಂತ ಹೇಳ್ತಾರೆ. ಅವ್ರು ತಗೋಬೇಡಿ, ಆಮೇಲೆ ಒಂದ್ ತಿಂಗಳು ಬಿಟ್ಟು ಮತ್ತೆ ಇನ್ನೊಂದು ತಗೊಳ್ಳಿ, ಕಂಟಿನ್ಯೂಸ್ ತಗೊಂಡ್ರೆ ನೀವೇ ಹೊರಟೋಗ್ತೀರಾ ಅಂತ ಹೇಳ್ತಾರೆ. ಇದು ಹಾಗಲ್ಲ, ನಾವಿರೋ ಪರ್ಯಂತ ಕೋರ್ಸ್ ತಗೊಳ್ತಾನೆ ಇರ್ಬೇಕು, ಇಂಪ್ರೂವ್ಮೆಂಟ್ ಆಗ್ತಾನೆ ಇರುತ್ತೆ. ಆದ್ರೆ ಇಮ್ಮಿಡಿಯ೟ಟ್ ಇಂಪ್ರೂವ್ಮೆಂಟ್ ಕಾಣಿಸಲ್ಲ. ಆಯುರ್ವೇದಿಕ್ ಮೆಡಿಸಿನ್ ತರ ನಿಧಾನವಾಗಿ ತೋರುತ್ತೆ, ಮೂಲ ಸಹಿತವಾಗಿ ಕೀಳುತ್ತೆ. ಒಳ್ಳೆ ಔಷಧ ನಶ್ಯಂತಿ ಸಕಲ ರೋಗ. ಔಷಧಿ, ಔಷಧಿಗಳಿಂದ ಹುಟ್ಟಿದ್ದು ಓ ಔಷಧ ದೇಶ ಅಂದ್ರೆ ಔಷಧಿಗಳು. ಭ ಅಂದ್ರೆ ಆಕಾಶ, ಅದಕ್ಕೆ ಈಶ ಚಂದ್ರ. ಅಂದ್ರೆ ಆ ಚಂದ್ರನಿಂದ ಬಂದಿದ್ದು ಔಷಧಿ, ಔಷಧಿಯಿಂದ ಬಂದದ್ದು ಔಷಧಿ. ಅಧಿಸುಭೂತ ಆಧ್ಯಾತ್ಮವ ಅಧಿದೈವದೊಳು ಕರೆಸುವ ಭಗವಂತ ಅಚ್ಯುತ ಅನಂತ ಗೋವಿಂದನನ್ನು ಕರೆಸಿಕೊಡುತ್ತಾರೆ. ಅಲ್ಲಿ ಹೇಗೆ ಅಂದ್ರೆ ನಮ್ಮ ಶರೀರದಲ್ಲಿ ಹೇಗೆ ಹೇಗಿರ್ತಾನೆ ಭಗವಂತ ಅಂದ್ರೆ ಪ್ರಾಣದೇವರ 10 ರೂಪಗಳು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೃಕಲ, ಕೂರ್ಮ, ದೇವದತ್ತ, ಧನಂಜಯ ಅಂತ ದಶವಿಧ ಪ್ರಾಣರೊಳಗಿಟ್ಟು ದೇವರು ದಶ ರೂಪದಲ್ಲಿ 10 ರೂಪದಲ್ಲಿ ಕರೆಸುವ ಏನಂತ ಪ್ರಾಣ ನಾಗಾವಿದನು. ಪ್ರಾಣ ಮತ್ತು ನಾಗ, ಈ ಪ್ರಾಣ ಅಂದ್ರೆ ಪ್ರಾಣಾದಿಗಳಿಗೆ ಪ್ರಾಣ ಕೊಟ್ಟರು, ನಾಗಾದಿಗೆ ನಾಗ ಕೊಟ್ಟರು, ಒಟ್ಟಾರೆ 10 ರೂಪಗಳು. 10 ರೂಪಗಳು 10 ಹೆಸರುಗಳಿಂದ ದೇವರೇ ಇದ್ದುಕೊಂಡು ನಮ್ಮ ಶರೀರದಲ್ಲಿ ಏನೇನು ತೊಂದರೆ ಬರಬೇಕು ಅವೆಲ್ಲ ಕೊಡುತ್ತಾನೆ. ಚಿಂತನೆ ಮಾಡಿದವರಿಗೆ ತೊಂದರೆ ಕಳೆಯುತ್ತಾನೆ. ತೊಂದರೆ ಕಳೆಯುವುದು ಅಂದ್ರೆ ಏನು, ಶರೀರಕ್ಕೆ ರೋಗನೇ ಬರದಂಗ್ ಮಾಡೋದು ಅಲ್ಲ. ರೋಗ ಕೊಡ್ತಾನೆ, ಎಲ್ಲ ಕೊಡ್ತಾನೆ, ಬಂದಾಗಲೂ ದೇವರ ಸೇವಾ ನಿಲ್ಲದಂತೆ ಮಾಡುತ್ತಾನೆ. ಅಷ್ಟು ಸಾಕು ನಮಗೆ, ರೋಗ ಬರದಾಗಿರ್ಬೇಕು ಅಂತ ಯಾಕೆ ಕೇಳ್ಕೊಬೇಕು? ಯಾಕಂದ್ರೆ ನಾವು ಸಪರೇಟ್ ಆಗಿದ್ಬಿಡ್ತೀವಿ. ಪಾಪ ರೋಗ ಬಂದ ನೋಡಿದ ಕಾಲಕ್ಕೆ ನಮ್ಗೆ ಫೀಲ್ ಆಗ್ತಾರೆ, ಕೈಯೋರಂಗು ಬಂದಿಲ್ಲಲ್ಲ ಅಂತ ಅಲ್ಲ. ಅದು ವಿಚಿತ್ರವಾಗಿ ಎಲ್ಲರ ಮಧ್ಯೆ ಬರ್ತೋಕ್ಕಿಂತ ಎಲ್ಲರಲ್ಲೂ ಒಬ್ಬರಾಗಿರೋದು ಉತ್ತಮ. ನಂತರ ಎಲ್ಲ ಬರಲಿ, ಏನೇನ್ ಬರುತ್ತೋ ಎಲ್ಲ ಬರ್ತಾ ಇರ್ಲಿ, ದೇವರ ಸ್ಮರಣೆ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ. ಬಹಳ ಒಳ್ಳೆ ಮಾತು ನೋಡಿ, ಬಂದದ್ದೆಲ್ಲ ಬರಲಿ ಅಂದ್ರೆ ದೇವರ ನೆನಪು ಬರಲಿ. ಒಮ್ಮೊಮ್ಮೆ ದೇವರ ವಿಸ್ಮರಣೆಯೂ ಕೊಡುತ್ತಾನೆ, ಎಲ್ಲವೂ ಕೊಡತಾ ಇರ್ತಾನೆ. ಬಂದದ್ದೆಲ್ಲ ಬರಲಿ, ಆದರೆ ಗೋವಿಂದನ ದಯ ಹೊಂದಿರಲಿ. ಅರ್ಥ ಏನಾಯ್ತು ಗೊತ್ತಾ, ಒಂದೊಂದ್ಸಲ ದೇವರ ನೆನಪಿರಲ್ಲ, ಹಾಗೆ ಪ್ರಾಣಿಗಳ ತರ ಇರ್ತೀವಿ, ಒಂದೊಂದು ಜನ್ಮದಲ್ಲಿ ಹಾಗೆ ಇರ್ತೀವಿ, ಹೀಗಿರ್ತೀವಿ, ಏನಾದ್ರೂ ಬರಲಿ ಅದಕ್ಕೇನಂತೆ. ಆದರೆ ಅವನ ದಯ ಇದ್ರೆ ಯಾವುದೋ ಒಂದು ಜನ್ಮದಲ್ಲಿ ಅವನ ನೆನಪು ಕೊಟ್ಟು ಎಲ್ಲಾ ಕೃಷ್ಣಾರ್ಪಣೆ ಬಿಡಿಸ್ಬಿಡ್ತಾನೆ. ಮತ್ತೇನಯ್ಯ, ಅವನ ದಯ ಇದ್ರೆ ಸಾಕು ನಮಗೆ, ನಮ್ಮವರು ಬಡಿಸೋರ ಕಾಲಕ್ಕೆ ಎಲ್ಲಿ ಕೂತರೆ ಏನು ಅಂತ. ಆ ರೀತಿಯಲ್ಲಿ ಭಗವಂತ ದಶವಿಧ ಪ್ರಾಣರೊಳಗಿದ್ದು ದಶ ರೂಪದಲ್ಲಿ ಕರೆಸುವನು. ಈ ರೀತಿಯಲ್ಲಿ ಭಗವಂತನ ರೂಪವನ್ನ ಚೆನ್ನಾಗಿ ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಡತಾ ಇದ್ದಾರೆ. ಇನ್ನ ಅದೇ ಹೆಸರು ತತ್ತದ ರೂಪ ತನ್ನ. ಹೌದು ಹೌದು, ಏಕ ಒಬ್ಬನೇ ಆದ ಆತ್ಮ ನಿಯಾಮಕ ಸ್ವಾಮಿ. ಇವ್ರಿಗೊಬ್ಬ ಅವ್ರಿಗೊಬ್ಬ ಅವ್ರಿಗೊಬ್ಬ ಇಲ್ಲ, ಏಕಾತ್ಮ ಅಂದ್ರೆ ಎಲ್ಲರಿಗೂ ಒಬ್ಬನೇ, ಎಲ್ಲರಲ್ಲೂ ಒಂದೊಂದು ರೂಪ ಧಾರಣೆ ಮಾಡ್ಕೊಂಡಿದ್ದಾನೆ, ಸಪರೇಟ್ ಅಲ್ಲ ಇವನೇ. ಈರೈದು ಸಾವಿರದ 26 ಈ ರೈದೇ ಮಾಡ್ಕೋಬೇಕು ಅದನ್ನು, ಈ ಎರಡಾಗಿಲ್ಲ. ಏನಮ್ಮ ಈರೈದು ಸಾವಿರ ಅಲ್ಲಿ ಬರೋದೇ 10,000, 2,000 4,000 ಬರ್ಬೇಕಾಗತ್ತೆ. ಈ ರೈಲು ಮಾಡಿಕೊಳ್ಳಿ, ಇವರೆರಡು ಇಲ್ಲ, ಅದು ನಮ್ಮೂರು ಮಾಡಿದಂಗಿದೆ. ಅದಕ್ಕೆ ಹರಿಕನಾಮ ಸಾರಕ್ಕೆ ಯಾರು ಇಡೀ ತುಂಬಾ ನಾಶ ಇಲ್ಲ, ಯಾರು ಬೇಕಾದ 20 ಪುಸ್ತಕ ಪ್ರಿಂಟ್ ಮಾಡಿಬಿಡ್ತಾರೆ, ಯಾರು ಬೇಕಾದ ರಿಪೇರ್ ಮಾಡಿಬಿಡ್ತಾರೆ, ಕೇಳೋದಿಲ್ಲ ಅಲ್ವಾ. ಈ ರೈಲು 1000 26 300 ರೂಪಗಳು ಇಲ್ಲಿ ಈರೆರಡು ಸ್ಥಾನದಲ್ಲಿ ಚಿಂತಿಪುದು ಅನುದಿನದಿ ಬುಧರು 127 3600 ರೂಪದಿಂದಿ ರೂಪದಿಂದ ಅಂತಲೂ ಇದೆ, ರೂಪದಿ ನಾನಾ ರೀತಿ ಬಂದ್ಬಿಟ್ಟಿದ್ದು ರೂಪದಿಂದ ಈ ದಶ ಮಾರುತ ರೋಳ್ ಇದ್ದವರವರ ಹೆಸರಿಂದ ಕರೆಸುವನು. ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಬ್ರಹ್ಮತರ್ಕದಲ್ಲಿ ಹೇಳಿದಂತ ವಿಶೇಷವಾದಂತ ರಹಸ್ಯ. ಈ ರೈದು ಅಂದ್ರೆ 10, ಈ 526 ರೂಪಗಳು ಅಂದ್ರೆ 10326 ರೂಪಗಳು. ಈರೆರಡು ಸ್ಥಾನದಲ್ಲಿ, ಈರೆರಡು ಸ್ಥಾನ ಅಂದ್ರೆ 4 ದೇಹದಲ್ಲಿ, ಜೀವ ಲಿಂಗ ಅನಿರುದ್ಧ ಸ್ಥೂಲ ಶರೀರದಲ್ಲಿ ಚಿಂತಿಪುದು ಅನುದಿನದಿ ಬುಧರು, ಜ್ಞಾನಿಗಳಾದ ತಿಳ್ಕೊಂಡವರು, ಜ್ಞಾನಿಗಳಿಂದ ತಿಳಿದವರು ಈ ರೀತಿ ಚಿಂತನೆ ಮಾಡಬೇಕು. ಇನ್ನು ಮುಂದೆ ಹೇಳುತ್ತಾರೆ 127 36 36 ಅಂದ್ರೆ 18 127 ರೂಪಗಳಿಂದ ಈ 10 ಮಾರುತರು, ನಾಗ ಪ್ರಾಣ ನಾಗಾಭಿಧನು, ಪ್ರಾಣ ಅಪಾನ ಯಾನ ಉದಾನ ಸಮಾನ ನಾಗ ಕೃತರ ಕೋರ್ಮ ದೇವದತ್ತ ಧನಂಜಯಾದಿ ರೂಪಗಳಲ್ಲಿ ಭಗವಂತ 18127 ರೂಪಗಳಿಂದ ಇದ್ದು ಎಲ್ಲ ಭಗವಂತ ಆಯಾ ಕೆಲಸವನ್ನ ಮಾಡಿಸ್ತಾನಂತ ನಾವು ನಿತ್ಯವೂ ಚಿಂತನೆ ಮಾಡಬೇಕು. ತುಂಬಾ ಆಯ್ತಲ್ಲ ಪಟ್ಟಿ, ಮೊದಲನೇ ಸಂಧಿಯಿಂದ ಇಷ್ಟರವರೆಗೆ ನಮ್ಮ ಶರೀರದಲ್ಲಿ ಅಲ್ಲಿ ಹೇಗಿದ್ದಾರೆ, ಇಲ್ಲಿ ಹೇಗಿದ್ದಾರೆ, ಇಲ್ಲಿ ಹೇಗಿದ್ದಾರೆ, ಇಲ್ಲಿ ಹೇಗಿದ್ದಾರೆ ಅಂತ ಏನ್ ಉಪಯೋಗ ಇದರಿಂದ ಅಂದ್ರೆ ಇಷ್ಟು ಸ್ವಾಮಿ ಪೂಜೆ ಮಾಡಕಲ್ಪ ನೋಡ್ತೀರಲ್ಲ, ಕೈಯಲ್ಲಿ ಎರಡು ಬೆರಳಲ್ಲಿ ತುಳಸಿ ಇಟ್ಕೊಂಡು ಪ್ರತಿಮಾ ನೋಡಿ ಅಂತ ಏನದು ಅಂದ್ರೆ, ಆಯಾ ಪ್ರತಿಮಾದಲ್ಲಿ ಈ ರೂಪಗಳನ್ನೇ, ಭಗವಂತನ ರೂಪಗಳನ್ನೇ, ತತ್ವಾಭಿಮಾನಿ ಮಾತೃಕಾಭಿಮಾನಿ ರೂಪಗಳು ಇನ್ನಾ ವಿಶೇಷ ಗೊತ್ತಿದ್ದವರೆಲ್ಲ ಈ ರೂಪಗಳೆಲ್ಲ ಚಿಂತನೆ ಮಾಡ್ತಾ ಬರ್ತಾರೆ. ಇಡೀ ಬ್ರಹ್ಮಾಂಡದೊಳಗಿರುವ ಸಕಲ ಚೇತನ ರಾಶಿಗಳಲ್ಲಿರುವ ಸಕಲ ರೂಪಗಳನ್ನ ಆ ಪ್ರತಿಮಾದಲ್ಲಿ ಚಿಂತನೆ ಮಾಡ್ತಾರೆ. ಯಾಕೆ ಆ ರೂಪಗಳೇ ಎಲ್ಲರಲ್ಲೂ ನಿಯಾಮನ ಮಾಡುತ್ತಾ ಇವೆ ಅಂತ ವಾಯುದೇವರ ಚಿಂತನೆ ಮಾಡಿ, ವಾಯುದೇವರೊಳಗೆ ಈ ರೂಪಗಳ ಚಿಂತನೆ ಮಾಡಿ ಅಲ್ಲಿ ಆ ಭಗವಂತನ ಸನ್ನಿಧಾನವನ್ನು ಚಿಂತನೆ ಮಾಡ್ತಾ ಬಂದರೆ ದೇವರ ಸನ್ನಿಧಾನ ಜಾಸ್ತಿ ಆಗ್ತಾ ಬರುತ್ತೆ, ಪ್ರತಿಮಾದೊಳಗೆ ಸಾನ್ನಿಧ್ಯ ಜಾಸ್ತಿ ಆಗ್ತಾ ಬರುತ್ತೆ. ಹಾಗೆ ಇದು ಪ್ರತಿಮಾ, 4 ಪ್ರತಿಮೆಗಳಿವೆ ನಮಗೆ, ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ. ಈ 4 ದೇಹಗಳಲ್ಲೂ ಕೂಡ ನಿತ್ಯವೂ ನಾವು ಚೂರು ಒಪ್ಪಿಗೆ ತಂದುಕೊಂಡು ಅಲ್ಲಲ್ಲಿರುವ ದೇವರನ್ನ ದೇವತೆಗಳನ್ನ ಕೈಯಿಂದ ಮುಟ್ಟೋ ಜಾಗ ಕೈಯಿಂದ ಮುಟ್ಟೋಣ, ಇಲ್ಲ ಮನಸ್ಸಿಂದ ಮುಟ್ಟೋ ಜಾಗ ಮನಸ್ಸಿಂದ ಮುಟ್ಟಿ ಅಲ್ಲಲ್ಲಿ ಭಗವಂತ ನೀನಿದ್ದೀಯಾ ಹೀಗೆ ಹೇಳಿದ್ದಾರೆ, ನೀನಿದ್ದೀಯಾ ನಮಸ್ಕಾರ ಹರಿಯೇ ನಿನ್ನ ಸನ್ನಿಧಾನ ಬೆಳೆಸು 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 ಅಂತ ದೇವತೆಗಳನ್ನ ದೇವರನ್ನ ನಿತ್ಯ ಕೇಳಿಕೊಳ್ತಾ ಪ್ರಾರ್ಥನೆ ಮಾಡುತ್ತಾ ಏಕಾಂತದಲ್ಲಿ ಚಿಂತನೆ ಮಾಡುತ್ತಾ ಬಂದರೆ ಅವರ ಸನ್ನಿಧಾನ ದಿನೇ ದಿನೇ ಜಾಸ್ತಿ ಆಗ್ತಾ. ಹೇಗೆ ನಿಮ್ಗೆ ಗೊತ್ತಾಗುತ್ತೆ ಸನ್ನಿಧಾನ ಜಾಸ್ತಿ ಆಗುತ್ತೆ ಅಂತ ಹೇಳಿ, ನಮ್ಮನೆಯಲ್ಲೂ ರಾಯರ ವೃಂದಾವನ ಇರುತ್ತೆ, ನಮ್ಮನೆಯಲ್ಲೂ ರಾಯರ ವೃಂದಾವನ ಇರುತ್ತೆ, ಏನು ಕೇಳಿದ್ರು ಮಾತಾಡಲ್ಲ ಹೆಚ್ಚು. ಮಂತ್ರಾಲಯಕ್ಕೆ ಹೋದ್ರೆ ಇಮ್ಮಿಡಿಯೇಟ್ ಎಫೆಕ್ಟ್ ಕೊಡ್ತಾ ಇರ್ತಾರೆ, ಯಾಕೆಂದ್ರೆ ರಾಯರ ಸನ್ನಿಧಾನವೇ ಮೂಲದಲ್ಲಿರುವಷ್ಟು ಸನ್ನಿಧಾನ ಎಲ್ಲರ ಮನೆಯಲ್ಲಿ ಇಟ್ಟಿರಲ್ಲ, ಅವರು ಎಲ್ಲರ ಮನೆಯಲ್ಲಿ ಇಡಲ್ಲ, ಉತ್ತರ ಕೊಡ್ತಾರೆ ಅಂದ್ರೆ ಎಷ್ಟು ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಕೊಡ್ತಾರೆ, ಏನಾದ್ರು ಬೇಕಾದ್ರೆ ಅಲ್ಲಿಗೆ ಬಾ ಅಂತ ಹೇಳ್ತಾರೆ, ಅಲ್ಲಿಗೆ ಬಂದು ಸೇವಾ ಮಾಡು ಅಂತಾರೆ. ರಾಯರ ಹತ್ರ ಹೋಗಿ ಮೂಲ ಸ್ಥಾನದಲ್ಲಿ ಸೇವಾ ಮಾಡಿದಾಗ ಬರುವಷ್ಟು ಇಮ್ಮಿಡಿಯೇಟ್ ಎಫೆಕ್ಟ್ ಬೇರೆ ಕಡೆ ಬರಲ್ಲ, ಮಠಗಳಲ್ಲಿ ಮಾಡಿದರೆ ಬರುವಷ್ಟು ಇಮ್ಯುನೇಟ್ ಎಫೆಕ್ಟ್ ಮನೆಯಲ್ಲಿ ಬರಲ್ಲ, ಬರುತ್ತೆ ಅಷ್ಟು ಎಫೆಕ್ಟ್ ಬರಲ್ಲ. ಯಾಕೆ? ಸನ್ನಿಧಾನ ಜಾಸ್ತಿ ಇರುತ್ತೆ. ಅದ ಕಾರಣ ನಮ್ಮಲ್ಲೂ ಕೂಡ ದೇವರ ದೇವತೆಗಳ ಸನ್ನಿಧಾನ ಈ ರೀತಿ ಚಿಂತನೆ ಮಾಡುವುದರಿಂದ ಜಾಸ್ತಿ ಆಗದ್ದೆ ಆದರೆ ನಮ್ಮಲ್ಲಿ ಸಾಧನೆ ದಿನೇ 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 ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ. ನಮಗೆ ಗೊತ್ತಾಗುತ್ತೆ ಅವಾಗ ಸಾಧನೆ ಹೇಗಿತ್ತು, ದೂಡಿದ್ರು ಹೋಗ್ತಿದ್ದಿಲ್ಲ, ಬಲವಂತವಾಗಿ ಹೋಗ್ಬೇಕು. ಇವಾಗ ಸರಸರ ಸರಸರ ಹೋಗ್ತಾ ಇದೆ, ಮನಸ್ಸು ಹಗುರ ಆಗ್ತಾ ಇದೆ, ಈ ಲಕ್ಷಣಗಳೆಲ್ಲ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲ, ಇಷ್ಟು ವರ್ಷಗಳು ನಾವು ನಮ್ ಸುತ್ತಿದ್ದವರು ಅಂತ ಅಲ್ಲೇ ಕೂಪಸ್ಥ ಮಂಡಪದ ತರ ಉದ್ದಿರ್ತೀವಿ. ಅಂತ ಅದ್ದು ಈಗ ವಿಶೇಷವಾದ ಜನರ ಪರಿಚಯ ಆಗ್ತಾ ಬರುತ್ತೆ. ಅವರವರೇ ನಾವೆಲ್ಲೋ ಹೋದಾಗ ಯಾರೋ ಸಿಗ್ತಾರೆ, ಅವರವರ ಬಾಯಿಂದ ವಿಶೇಷ ವಿಷಯಗಳೆಲ್ಲ ಬರ್ತಾ ಇರುತ್ತೆ. ಇಂಥದ್ದು ತಿಳಿದು ಅನುಷ್ಠಾನಕ್ಕಿಡುವವರ ಪರಿಚಯ ಬೆಳೀತಾ ಬರುತ್ತೆ ನೋಡ್ರಿ. ನನ್ನ ಮಾತಿನ ಬೆಲೆ ಗೊತ್ತಾಯ್ತಾ? ಗೊತ್ತಾದ್ರೆ ಹೀಗಿರಲ್ಲ. ಇದನ್ನ ತಿಳಿದು ಅನುಷ್ಠಾನಕ್ಕಿಟ್ಟು ಅನುಭವ ಪಡೆದು ಆನಂದ ಪಡುವವರು ಯಾರಿರ್ತಾರೆ ದೊಡ್ಡವರು, ಅವರು ನಿಮಗೆ ತಾನಾಗಿ ಸಿಗ್ತಾ ಬರ್ತಾರೆ. ಅವರ ಪರಿಚಯ ಆಗ್ತಾ ಬರುತ್ತೆ, ಅವರ ಮಾತಿನಿಂದ ಆನಂದ ಹೇಳ್ತಾ ಬರುತ್ತೆ. ಅವಾಗ ನಿಮ್ಗೆ ಇನ್ನೂ ವಿಶ್ವಾಸ ನಡೀತಾ ಹೋಗ್ತಾ ಇರುತ್ತೆ. ಅಪ್ಪ ಜನ್ಮ ಸಿಕ್ಕಿದ್ ಸಾರ್ಥಕ ಆಯ್ತು ಅಂತ ಸಾಯೋ ಪರ್ಯಂತ ಆನಂದವಾಗಿ ಸಾಧನೆ ಆಗುತ್ತೆ. ಇಷ್ಟು ಕಾಲ ನಡೆದ ಸಾಧನೆ ಒಂದು, ನಂತರ ಆಗೋ ಸಾಧನೆ ಒಂದು, ಇಷ್ಟು ಅದ್ಭುತವಾದ ಪ್ರಯೋಜನ ಇಟ್ಟುಕೊಂಡು ಹೇಳ್ತಾ ಇದ್ದಾರೆ. ಇದು ಗೊತ್ತಿಲ್ಲದೆ ಹರಿಕಥಾಮೃತ ಸಾರ ಓದಿ ಇದರ ಇಟ್ಟು ರೂಪಗಳು ಅಟ್ರೂಪಗಳು ಅಟ್ರೂಪಗಳು ಅಂದ್ರೆ ಏನೋ ಪವಣ ಹೇಳ್ತಾ ಇದ್ದಾರೆ ಅಂತ ಪಾರಾಯಣ ಮಾಡಿ ಮುಗಿಸಿದರೆ ಉಪಯೋಗವ? ಈ ಅದ್ಭುತ ಫಲ ಇದೆ ಅಂತ ತಿಳಿದು ಡ್ರೈವಿಂಗ್ ಫೋರ್ಸೇ ಫಲ. ಯಾವ ಫಲ? ಅದು ಬರುತ್ತೆ ಇದು ಬರುತ್ತೆ ಫಲ ಅಲ್ಲ, ಇನ್ಯಾವುದು ಅಂದ್ರೆ ದೇವರು ದೇವರನ್ನ ತೋರುವ ಗುರುಗಳು ಗುರುಗಳ ಪರಂಪರೆ ಸಿಗ್ತಾರೆ. ಅಷ್ಟೇ ಅಲ್ಲ, ಸಾಧನೆ ಅದ್ಭುತವಾಗಿ ನಡೀತಾ ಹೋಗುತ್ತೆ. ಅದನ್ನು ಹೇಳ್ತಾರೆ ಬುಧರು ಜ್ಞಾನಿಗಳು ಇರತ್ತು ಈ ತರ ನಿರಂತರ ಚಿಂತನೆ ಮಾಡುತ್ತಾರೆ, ಅದಕ್ಕೆ ನಾವು ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ಯಾರು ಹೌದು, ಈ ನಾಲ್ಕು ದೇಹಗಳಲ್ಲಿ ಪರಮಾಣುಗಳು ಇರುತ್ತಲ್ಲ, ಪ್ರಕೃತಿಯ ಪರಮಾಣುಗಳು, ಅಲ್ಲಿ ಭಗವದ್ ರೂಪಗಳು ಅಷ್ಟು. ಅಲ್ಲ, ಅದು ಹೇಗ್ ಚಿಂತನೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಸಂಖ್ಯೆಯನ್ನ ಕೌಂಟ್ ಈಕ್ವಲ್ ಮಾಡೋದು ಅಂತ ಅವ್ರು ಹೇಳ್ತಾ ಇಲ್ಲ, ಆ ರೂಪಗಳಿಂದ ಹೇಗಿರ್ತಾನೆ ಅಂತ ಚಿಂತನೆ ಮಾಡಬೇಕು ಅಂತ ಅವ್ರ ಪ್ರಶ್ನೆ. ಅಲ್ಲಿ ಶರೀರಗಳಲ್ಲಿ ಪರಮಾಣುಗಳಿರುತ್ತೆ ಎಲ್ಲ, ಮೂರು ಗುಣಗಳಿಂದ ತಯಾರಾದದ್ದೇ, ಪ್ರಕೃತಿಯ ಪರಮಾಣುಗಳಿಂದ ತಯಾರಾದದ್ದೇ ಈ ಮೂರು ದೇಹ. ರೂಪ ದೇಹದಲ್ಲೂ ಜ್ಞಾನಾನಂದ ಇರುತ್ತೆ, ಅದೆಲ್ಲಾ ಕಡೆ ಕೂಡ ಅಷ್ಟು ರೂಪಗಳಿಂದ ಭಗವಂತ ನಿಂತಿದ್ದು ಆ ಶರೀರವನ್ನ ಇರುವಂತೆ ಮಾಡುತ್ತಾನೆ, ಅಸ್ತಿತ್ವ ಕೊಡುತ್ತಾನೆ, ಆಕ್ಟಿವೇಟ್ ಮಾಡುತ್ತಾನೆ. ಧಾರಕ ಪೋಷಕ ಚೇಷ್ಟಕ ಪ್ರೇರಕ ರೂಪಗಳು ನಾಲ್ಕು ಅಲ್ಲಿರುತ್ತೆ. ಸದ್ಯಕ್ಕಷ್ಟು ಹೇಳಿದ್ದಾರೆ, ವಿಶೇಷ ರೂಪಗಳು ಪ್ರಧಾನ ರೂಪಗಳು, ಇನ್ನೂ ಅನಂತ ರೂಪಗಳಿರುತ್ತೆ. ಅದು ಹೇಳಿದ ತಲೆಯಲ್ಲಿ ಇಟ್ಟುಕೊಳ್ಳುವಷ್ಟು ತಾಕತ್ತು ನಮಗಿಲ್ಲ, ಆದ್ದರಿಂದ ಎಷ್ಟು ನಮಗೆ ಪರಿಚಯ ಮಾಡಿಕೊಡಬೇಕು ಅಷ್ಟೇ ಮಾಡಿಕೊಟ್ಟು ಹೋಗ್ತಾ ಇದೆ. ಯಾಕಂದ್ರೆ ಈ ಸ್ಥಿತಿಯಲ್ಲಿ ನಾವು ಇನ್ನೂ ಆಳಕ್ಕೆ ಹೋಗ್ಬಿಟ್ರೆ ಬುಡವೆ ಸಿಗದೆ ಓದಾಡ್ಬಿಡ್ತೀವಿ. ಆದ್ದರಿಂದ ಇಷ್ಟು ಪರಿಚಯ ಮಾಡಿಕೊಂಡು ಈ ಚಿಂತನೆ ಮಾಡ್ತಾ ಬಂದ್ರೆ ನೀವು ಹೇಳಿದಂತ ಒಳಗಿನ ರಹಸ್ಯಗಳೆಲ್ಲ ನಿಮಗೆ ಪರ್ಸನಲ್ ಆಗಿ ಓಪನ್ ಮಾಡ್ತಾ ಹೋಗ್ತಾರೆ. 24 ಜನ ಕೂತಿದಾರಲ್ಲ ಜ್ಞಾನಿಗಳು, ಒಳಗೆ ಇದ್ದಾರಲ್ಲ ತತ್ವಾಭಿಮಾನಿಗಳು, ಅವರೇ ಬುಕ್ ಇಟ್ಟು ಓಪನ್ ಮಾಡಿ ನಿಮ್ಗೆ ಪಾಠ ಹೇಳ್ತಾ ಹೋಗ್ತಾರೆ. ಹೊರಗಿನ ಗುರುಗಳಲ್ಲ, ಹೊರಗಿನ ಗುರುಗಳು ಹೇಳ್ತಾರೆ ನೋಡಪ್ಪ ಹೀಗಿದೆ 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 ಅಂತ ಹೇಳ್ತಾರೆ. ಹೌದ ಕರೆಕ್ಟ್ ಅಲ್ವಾ ಅಂದ್ರೆ ಬುಕ್ ಸಿಗತ್ತೆ, ಯಾವುದೋ ಒಂದು ಸಿಗತ್ತೆ ಅಲ್ಲಿ ಸಿಗತ್ತೆ, ನೋಡ್ರಿ ಹೀಗಿದೆ ಹೀಗಿದೆ ಅಂತೆಲ್ಲ ಕರೆಕ್ಟ್ ಸೂಚನೆ ಆಗತ್ತೆ. ಅದಕ್ಕೆ ಅಂತ ಗುರುಗಳು ಸಿಗ್ತಾರೆ, ಒಳಗಿನವರು ಹೇಳ್ತಾರೆ, ಅಂತ ಹೊರಗಿನ ಗುರುಗಳು ಸಿಗ್ತಾರೆ ಅನುಭವ ಪಡ್ಕೊಂಡವರು, ಅವ್ರು ಹೇಳಿದ್ದು ನಮಗೆ ಅನಿಸಿದ್ದು ಎಲ್ಲ ಒಂದೇ ಆದಾಗ ಆನಂದ ವಿಶೇಷ. ಇದೆಲ್ಲ ಒಳಗಿನ ಪಾಠ. ಒಳಗಿನ ಪಾಠ ಬೇರೆ, ಹೊರಗಿನ ಪುಸ್ತಕ ನೋಡಿ ಹೇಳೋ ಪಾಠಗಳು ಬೇರೆ. ಪುಸ್ತಕ ನೋಡಿ ಹೇಳಿದ್ದನ್ನ ಚಿಂತನೆ ಮಾಡ್ತಾ ಬಂದರೆ ಆ ಒಳಗಿದ್ದದ್ದು ಭಗವಂತನ ವಿಶೇಷ ಗುಣಗಳನ್ನು ಪರಿಚಯ ಮಾಡಿಕೊಳ್ಳುವ ಗುರುಗಳು ಬರ್ತಾರೆ. ಅದು ನೀತ ಗುರುಗಳೇ ಅಲ್ಲ, ಮಧ್ಯ ಗುರುಗಳು ತುಂಬಾ ಜನ ಬರ್ತಾರೆ, ಅನುಭವ ಇದ್ದ ಗುರುಗಳು. ಇದರ ಅನುಭವ ಇದ್ದ ಗುರುಗಳು, ಚಿಂತನೆ ಮಾಡುವ ಗುರುಗಳು ಅವರು ನಮಗೆ ಸಿಗ್ತಾ ಬರ್ತಾರೆ. ಅವರಿಂದ ಚೂರು 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 ಬೆಳೀತಾ ಹೋಗುತ್ತೆ ನಮಗೆ. ನಂತರ ಮುಖ್ಯ ಗುರುಗಳು ಸಿಗ್ತಾರೆ, ಅವರಿಂದ ಉಪದೇಶ ಆಗುತ್ತೆ. ಯಾವ ಕಾರ್ಯಕ್ಕೆ? ಹಾಗೇನಿಲ್ಲ, ಎಲ್ಲಾ ರೀತಿಯಲ್ಲೂ ಆಗತ್ತೆ. ಎಲ್ಲಾ ರೀತಿಯಲ್ಲೂ ಎಲ್ಲಾ ರೂಪಗಳು ಎಲ್ಲಾ ಕಾರ್ಯವನ್ನು ಮಾಡುತ್ತೆ. ಚಿತ್ತೈಸುವುದು ಎಂಟಧಿಕ ಇಪ್ಪತ್ತು ಸಾವಿರ ನಾಲ್ಕು ಶತ ಐವತ್ತು ಮೂರು ಸುಮೂರ್ತಿಗಳು ಅಹವಲ್ಲಿ ಪರ್ಯಂತ ಹತ್ತು ನಾಲ್ಕು ರೂಪಗಳ ನೆರೆ ಬಿತ್ತರವ ಈ ಪರಿ ತಿಳಿದು ಪುರುಷೋತ್ತಮನ ಸರ್ವತ್ರ ಪೂಜೆಯ ಮಾಡು ಕೊಂಡಾಡು. ಚಿತ್ತೈಸುವುದು ಅಂದ್ರೆ ಮನಮುಟ್ಟು ತಿಳಿಯಿರಿ ಅಂದ್ರೆ ಏನೋ ಕೇಳಿ ಹೋಗೋದಲ್ಲ, ಮನಸ್ಸಲ್ಲಿ ದೃಢವಾಗಿಟ್ಟು ಚಿಂತನೆ ಮಾಡಲೇಬೇಕು ಎಂಬ ಭಾವನೆಯಿಂದ ಕೇಳಿ. ಎಷ್ಟು? ಎಂಟಧಿಕ ಇಪ್ಪತ್ತು ಸಾವಿರ ಅಂದ್ರು. ಅಂದ್ರೆ ಇಪ್ಪತ್ತೆಂಟು ಸಾವಿರ ನಾಲ್ಕು ಶತ ಐವತ್ತು ಮೂರು ಸುಮೂರ್ತಿಗಳು. ಇಪ್ಪತ್ತೆಂಟು ಸಾವಿರದ ನಾನ್ನೂರ ಐವತ್ತು ಮೂರು ಸುಮೂರ್ತಿಗಳು. ಎಲ್ಲಿ ಅಹವು? ಅಲ್ಲೇ ಎಲ್ಲಿ ಪ್ರಾಣಾದಿ ರೂಪಗಳಲ್ಲಿ. ಈ ಪರ್ಯಂತ ಅಂದ್ರೆ ನಾಲ್ಕು ನಾಲ್ಕು ದೇಹಗಳಲ್ಲಿ ವಿಶೇಷವಾಗಿ ಪ್ರಾಣಾದಿ ರೂಪಗಳಲ್ಲಿ ನಿಂತಿದೆ. ಹತ್ತು ನಾಲ್ಕು ರೂಪಗಳ ನೆರಬಿತ್ತರವ ಅಂದ್ರು. ಇಲ್ಲಿ ಹತ್ತು ನಾಲ್ಕು ಅಂದ್ರೆ ಹತ್ತು ದಶ ಪ್ರಾಣಾದಿ ರೂಪಗಳು, ನಾಲ್ಕು ಅಂದ್ರೆ ಚತುಶರೀರದಲ್ಲಿರುವ ರೂಪಗಳು. ಹತ್ತು ನಾಲ್ಕು ರೂಪಗಳ ನೆರಬಿತ್ತರವ ಅಂದ್ರೆ ವಿಶೇಷವಾದ ವಿಸ್ತಾರವನ್ನೂ ತಿಳಿಯಬೇಕು ಅಂದ್ರು. ಎಲ್ಲಿ? ಮುಂದೆ ಗುರುಗಳು ಸಿಕ್ಕಾಗ ತಿಳಿಯಬೇಕು. ಎಲ್ಲ ಕಡೆ ಹೇಳ್ತಾರೆ, ಸಾಮ ಪ್ರಕರಣ ಎಲ್ಲ ಕಡೆ ಹೇಳ್ತಾ ಸ್ವಲ್ಪ ಹೇಳಿ ಬಲ್ಲವರಲ್ಲಿ ಕೋವಿದರಲ್ಲಿ ತಿಳಿದುಕೊಳ್ಳಿ ಅಂತ ಅಡ್ರೆಸ್ ಹೇಳಿಬಿಡ್ತಾರೆ. ಯಾರಿದ್ದಾರೆ ಅಲ್ಲಿ ಹೋಗಿ, ಇಲ್ಲಿ ಸ್ವಲ್ಪ ಮಾತ್ರ ಪರಿಚಯ ಮಾಡಿಕೊಡ್ತಾ ಇದೀವಿ. ಎಲ್ಲ ಹೇಳಲಿಕ್ಕೆ ಗ್ರಂಥ ದೊಡ್ಡದಾಗ್ಬಿಡುತ್ತೆ, ಇವಾಗ ಮೂವತ್ತೆರಡು ಸಂಧಿ ಆಗ್ಬಿಟ್ಟಿದೆ, ಎಲ್ಲ ಹೇಳಲಿಕ್ಕೆ ಆಗಲ್ಲ ಅಂತ ಹೇಳಿ ನೆರಬಿತ್ತರವ ಈ ಪಾರಿ ತಿಳಿದು ಸ್ಥೂಲವಾಗಿ ನಾವು ತಿಳಿಸಿಕೊಟ್ಟಿದ್ದೇವೆ. ಅಂದ್ರೆ ನಾಲ್ಕು ಶರೀರದಲ್ಲಿ, ದಶ ಪ್ರಾಣರಲ್ಲಿ, ಸರ್ವತ್ರ ಎಲ್ಲಾ ಕಡೆಯಲ್ಲಿ ಅಂದ್ರೆ ಎಲ್ಲಾ ಶರೀರದಲ್ಲೂ ಈ ತರ ತಿಳಿಯಿರಿ. ತಿಳಿದು ಪುರುಷೋತ್ತಮನ ಸರ್ವತ್ರ ಪೂಜೆಯ ಮಾಡು. ಪೂಜೆಯ ಮಾಡುವುದು ಅಂದ್ರೆ ಏನು ಅಂದ್ರೆ ಪದ ಆಯಾ ಶರೀರದಲ್ಲಿ ಇದ್ದುಕೊಂಡು ಭಗವಂತ ಆಯಾ ಇಂದ್ರಿಯಗಳಿಂದ ಆಯಾ ಕಾಲದಲ್ಲಿ, ಯಾವ್ಯಾವ ಕಾಲದಲ್ಲಿ? ಜಾಗ್ರತ ಸ್ವಪ್ನ ಸುಷುಪ್ತಿ ಕಾಲದಲ್ಲಿ ಅವಸ್ಥಾ ತ್ರಯಗಳಲ್ಲಿ, ಅವಸ್ಥಾ ತ್ರಯಗಳೊಂದಿವೆ ನಾನಾ ಕಾಲಗಳಲ್ಲಿ, ಭಗವಂತ ಆಯಾ ಇಂದ್ರಿಯಗಳಿಂದ ಮಾನಸಿಕ ವಾಚಿಕ ಕಾಯಿಕ ಕರ್ಮಗಳನ್ನು ಮಾಡಿಸುವಾಗ ಆಯಾ ಪದಾರ್ಥಗಳು, ಆಯಾ ಇಂದ್ರಿಯಗಳು, ಆಯಾ ಕರ್ಮಗಳು ಅಲ್ಲಲ್ಲಿ ಪ್ರಕಟವಾದ ಭಗವತ್ ರೂಪಗಳನ್ನ ಒಳಗಿರುವ ಈ ರೂಪಗಳಿಂದ ಅಭಿನ್ನನಾದ ಬಿಂಬನಿಗರ್ಪಣೆ ಮಾಡುವುದು ಪೂಜಾ. ಬಿಂಬನೆ ಇಷ್ಟು ರೂಪಗಳಿಂದ ಹತ್ತು ಪ್ರಾಣರಲ್ಲಿ ನಾಲ್ಕು ಶರೀರಗಳಲ್ಲಿ ನಿಂತಿದ್ದ ರೂಪಗಳೆಲ್ಲ ಬಿಂಬನೆ. ಬಿಂಬನೆ ನಿಂತಿದ್ದಾನೆ ಎಂದು ತಿಳಿದು ಅವನಿಗೆ ಈ ಪ್ರಕಟವಾದ ಎಲ್ಲಾ ರೂಪಗಳನ್ನ ಆ ರೂಪಗಳಿಂದ ಅಭಿನ್ನನಾದ ಬಿಂಬನಿಗೆ ಐಕ್ಯ ಅನುಸಂಧಾನ ಮಾಡವೇ ಪೂಜಾ ಮಾಡು ಕೊಂಡಾಡು. ಏನಂತ ಕೊಂಡಾಡು? ಈ ರೀತಿ ಇದೆಯಾ, ಈ ರೀತಿ ಮಾಡಿಸ್ತಾ ಇದೆಯಾ, ಇಷ್ಟು ಉಪಕಾರ ಮಾಡುತ್ತಾ ಇದೆಯಾ, ನೀನೇ ಚಿಂತನೆ ಕೊಟ್ಟಿದ್ದೀಯಾ, ಕೊಟ್ಟು ಅರ್ಪಣೆ ಮಾಡಿಸ್ತಾ ಇದೀಯಾ ಎಂಬುದು ಕೊಂಡಾಡು. ಯಾಕಂದ್ರೆ ಈ ರೀತಿ ನಾವು ಚಿಂತನೆ ನಿತ್ಯ ಮಾಡಿ ಸ್ಮರಣೆ ಮಾಡಿದರೆ ಏನಾಗುತ್ತೆ ಅಂದರೆ ಈ ತಾಪತ್ರಯ ಪರಿಹಾರ ಮಾಡಿ ಫಲವನ್ನ ಕೊಡುವಂತಹ ರೂಪಗಳ ಜ್ಞಾನ ದರ್ಶನ ದೇವತೆಗಳ ಅನುಗ್ರಹದಿಂದ ನಮಗೆ ಯೋಗ್ಯತೆ ಇದ್ರೆ ಬೇಗ ಆಗ್ತಾ ಬರುತ್ತೆ. ಅದು ಕೂಡ ಯೋಗ್ಯತೆ ಇದ್ರೇನು ದೇವರ ದರ್ಶನ ದೇವತೆಗಳ ದರ್ಶನ. ಯೋಗ್ಯತೆ ಇದ್ರೆ ಅಂದ್ರೆ ಸ್ವರೂಪದಲ್ಲಿ ಯೋಗ್ಯತೆ ಇರಬಹುದು, ಸಾತ್ವಿಕರಾಗಿ ಇರಬಹುದು, ಇನ್ನ ಪಕ್ವ ಕಾಲ ಬಂದಿರಲ್ಲ, ಆದ ಕಾರಣ ದರ್ಶನ ಇಮ್ಮಿಡಿಯೇಟ್ ಆಗಿ ಆಗುತ್ತೆ ಅಂತಲ್ಲ, ತಕ್ಕಂತೆ ತಕ್ಕಂತೆ ಸೂಚನೆ ಕೊಡ್ತಾ ಎಲ್ಲ ಮಾಡ್ತಾ ಹೋಗ್ತಾರೆ. ಒಟ್ಟಾರೆ ಇಷ್ಟಾದ್ರೂ ಕೊಡ್ತಾರೆ. ನೀವು ಹೆಚ್ಚಿಗೆ ಚಿಂತನೆ ಮಾಡ್ತಾ ಹೋದ್ರೆ ಸ್ವಪ್ನದಲ್ಲಾದ್ರೂ ಯಾವುದೋ ಒಂದು ರೂಪದಿಂದ ಬಂದು ನೀವು ಮಾಡಿದ್ದು ಸರಿ ಇದೆ, ಹೀಗ್ ಮಾಡಿ ಹಾಗ್ ಮಾಡಿ ಅಂತಾದ್ರೂ ಹೇಳಿ ಹೋಗ್ತಾರೆ. ಅದೆಲ್ಲ ಅವರವ್ರಿಗೆ ಅನುಭವ ಇದ್ದ ವಿಷಯ. ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ, ಏ ನಾವು ಸ್ವಪ್ನ ನಂಬಲ್ರಿ, ನಂಬವ್ರೆ, ನಮ್ ಸ್ವಪ್ನ ಬಿತ್ತು, ಏ ಅವೆಲ್ಲ ನಾ ನಂಬಲ್ಲ, ಸ್ವಪ್ನ ಅಂತ ಹೇಳುವವರನ್ನು ನಂಬಲ್ಲ, ಸ್ವಪ್ನವನ್ನು ನಂಬಲ್ಲ ಅಂತ ಹೇಳ್ತಾರೆ. ಆದರೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಪಡೆದವರಿಗೆಲ್ಲ ಸ್ವಪ್ನದ ಬೆಲೆ ಏನು ಅಂತ ಚೆನ್ನಾಗಿ ಗೊತ್ತು. ಸ್ವಪ್ನದಲ್ಲಿ ಭಗವಂತ ಸುಮ್ಮನೆ ಹೇಳಲ್ಲ, ಸ್ವಪ್ನ ಬೀಳುವುದು ಅಪರೂಪ. ಒಳ್ಳೆ ಒಳ್ಳೆ ಸ್ವಪ್ನಗಳು ಬೀಳುವುದು ಎಷ್ಟೋ ಜನ ಪುಣ್ಯ ಇದ್ದರೆ ಹೊರತು ಆಗಲ್ಲ. ಬಹಳ ಜನ ನೋಡ್ತಾ ಇರ್ತೇವಲ್ಲ, ಅಯ್ಯೋ ನಮಗೆ ಒಂದು ಸ್ವಪ್ನ ಬೀಳಲ್ಲ, ಅವ್ರು ಚೆನ್ನಾಗಿ ಓದ್ಕೊಂಡು ಎಲ್ಲ ಸಾಧನೆ ಮಾಡ್ಕೊಂತ ಇರ್ತಾರೆ, ಒಂದು ಸ್ವಪ್ನ ಜನ್ಮದಲ್ಲಿ ಒಂದು ಸ್ವಪ್ನ ಬಿದ್ದಿರಲ್ಲ. ಬಹಳ ಜನ ಹೇಳಿದ್ದು ನಮ್ದು ಈ ಜೀವನದಲ್ಲಿ ಒಂದು ಸ್ವಪ್ನ ಅಂತಹದ್ದು ಬಿಡ್ತಿಲ್ಲ, ಪಕ್ಕ ಮನೆಯವರು ಅಕ್ಷರ ಬರಲ್ಲ ಅವರಿಗೆ, ನಮ್ ತರ ಸುಧ ಏನು ಓದಿಲ್ಲ ಏನು ಓದಿಲ್ಲ, ಅವ್ರು ನಿತ್ಯ ಸ್ವಪ್ನ ಆಗುತ್ತೆ ರಾಯದರ್ಶನ ಆಗುತ್ತೆ ಇದೆಲ್ಲ ಆಗ್ತಾರೆ. ನಮ್ ಜೀವನದಲ್ಲಿ ಒಂದ್ಸಲ ಆಗಿಲ್ಲ ಯಾಕೆ ಅಂತ ಕ್ವಶನ್ ಮಾರ್ಕ್ ಬಹಳ ಜನ ಕೂತಿರುತ್ತದೆ. ಅಂದ್ರೆ ಈ ಮೇಲ್ನೋಟದ ಹೊರಗಿನ ಅಧ್ಯಯನಾದಿಗಳು ಬೇರೆ, ಅದು ಪುಣ್ಯ ಇದ್ರೇನೆ ಬರುತ್ತೆ. ಒಳಗೆ ಅವರು ಅನುಗ್ರಹ ಮಾಡಿ ಬರುವುದು ಹಿಂದಿನ ಜನ್ಮಗಳ ಪುಣ್ಯದಿಂದ ಬರುತ್ತದೆ. ಅದು ಮೇಲ್ನೋಟದ ಅಧ್ಯಯನದ ದೃಷ್ಟಿಯಲ್ಲಿ ಅವರು ಇವ್ರು ಪಂಡಿತರು ಇವ್ರು ಕೊಡ್ಬೇಕು ಉತ್ಪಾದರು ಕೊಡಬಾರದು ಯಾವುದು ಇಲ್ಲ. ಯಾರ್ಯಾರಿಗೆ ಎಂತ ಪುಣ್ಯ ಇರುತ್ತೆ ತಕ್ಕಂತ ಭಗವಂತ ಕೊಡ್ತಾ ಹೋಗ್ತಾನೆ. ಇನ್ನ ಒಂದು ಪದ್ಯವನ್ನ ಕೇಳಿ ಮುಗಿಸ್ಬಿಡೋಣ. ಈ ಎರಡು ಶತಕಿ ಶತಕ್ಯಷ್ಟ ಅಂತ ಹಾಕಿದ್ದಾರೆ. ಈರೆರಡು ಶತಕ್ಯಷ್ಟ ಅಧಿಕ 16,000 ರೂಪ ಸರ್ವ ಶರೀರದೊಳು ಶಕ್ತಾದಿಗಳ ಅಧಿಷ್ಠಾನದೊಳಗಿಪ್ಪ ಮಾರುತನು ನಾಗಾದಿ ರೂಪದಿ ಮೂರನೇ ಗುಣಮಾನಿ ಶ್ರೀ ದುರ್ಗಾರಮಣ ಅವಿದ್ಯಾ ಕುಮೋಹವ ಕೊಡುವ ಕಾರಣಕ್ಕೆ. ಒಟ್ಟಾರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಹೇಳ್ತಾ ಬರ್ತಾ ಇದ್ದಾರೆ. ನಮ್ಮ ಶರೀರದಲ್ಲಿ ಇಂದ್ರಿಯಗಳಿಗೆ ಅವಿದ್ಯ ಅಜ್ಞಾನ ಮೋಹ ಬರ್ತಾ ಇರುತ್ತೆ. ಏನು ಪ್ರವಚನ ಕೇಳಿದ್ರು ಏನು ಮಾಡಿದ್ರು ಮತ್ತು ಮನೆಗೆ ಹೋದುಕೊಳ್ಳೆ ಅದೇ ಹೋಗ್ತಾ ಇರುತ್ತೆ. ಕಾರಣ ಏನು ಅಂದ್ರೆ ಪ್ರವಚನ ಕೇಳುವಷ್ಟು ಪುಣ್ಯ ಇದೆ, ತಿಳ್ಕೊಳ್ಳೋಷ್ಟು ಪುಣ್ಯ ಇದೆ, ಆ ಮೋಹ ಕಳೆಯುವಷ್ಟು ಇಲ್ಲ. ಪಾಪ ಜಾಸ್ತಿ ಕೂತಿದೆ, ಮೋಹಕ್ಕೆ ಬೇಕಾದಷ್ಟು ಪಾಪ ಬೇಕಾದಷ್ಟು ಕೂತಿದೆ, ಅದು ಹೋಗಿಲ್ಲ. ಅದ ಕಾರಣ ಏನೇನಿದ್ರೆ ಅದು ಕೊಡ್ತಾ ಇರ್ತಾನೆ. ಪುಣ್ಯ ಇದೆ ಪ್ರವಚನ ಕೊಟ್ಟ, ಅಲ್ಲಿ ಹೋದ್ಮೇಲೆ ತೆಗೆದು ಬಿಡ್ತಾನೆ, ಅದು ಯಾಕೆ ಪಾಪ ಕೂತಿದೆ. ಆದ್ದರಿಂದ ವ್ಯಾಮೋಹ ಕೊಡತಾ ಇರ್ತಾನೆ. ಹಾಗಾದರೆ ವ್ಯಾಮೋಹ ಹೋಗಬೇಕಾದರೆ ಆ ವ್ಯಾಮೋಹಾದಿಗಳನ್ನ ಕೊಡುವ ಭಗವದ್ ರೂಪಗಳನ್ನು ಸ್ಮರಣೆ ಮಾಡುತ್ತಾ ಬಂದರೆ ಬಿಂಬನೆ ಅನೇಕ ರೂಪಗಳಿಂದಿದ್ದು ವ್ಯಾಮೋಹವನ್ನ ಕೊಡತಾ ಇದ್ದಾನೆ ಅಂತ ತಿಳಿದು ಆ ವ್ಯಾಮೋಹ ಕೊಡುವ ರೂಪಗಳನ್ನ ಬಿಂಬದಿಂದ ಅಭಿನ್ನ ಚಿಂತನೆ ಮಾಡುತ್ತಾ ಸ್ವಾಮಿ ನಿನ್ನ ರೂಪಗಳನ್ನ ವಿಶೇಷವಾಗಿ ಉಪಸಂಹಾರ ಮಾಡು. ಉಪಸಂಹಾರ ಅಂದ್ರೆ ಅಜ್ಞಾನ ಕೊಡುವುದನ್ನ ನಿಲ್ಲಿಸು, ಜ್ಞಾನ ಕೊಡಯ್ಯ ಅಂತ ಆ ರೂಪಗಳನ್ನ ಚಿಂತನೆ ಮಾಡಬೇಕು. ಅಥವಾ ಭಗವಂತನಿಗೆ ಯಾರಿಗೆ ಈ ಅಜ್ಞಾನ ಮೋಹಾದಿಗಳನ್ನ ಕಳಿಯಬೇಕು ಅಂತ ಸಂಕಲ್ಪ ದೇವರಿಗೆ ಯಾವಾಗ ಬರುತ್ತೋ, ದೇವರಿಗೆ ಯಾವಾಗ ನಮ್ಮ ಅಜ್ಞಾನ ಮೋಹಾದಿಗಳನ್ನ ಕಳಿಯಬೇಕು ಅಂತ ಸಂಕಲ್ಪ ಬರುತ್ತೋ ಆವಾಗ ನಮ್ಮೊಳಗಿರತಕ್ಕಂಥ ಈ ರೂಪಗಳ ಪರಿಚಯ ಮಾಡಿಕೊಟ್ಟು ಚಿಂತನೆ ಮಾಡುವಂತೆ ಮಾಡಿ ಬಿಂಬನಿಂದ ಅಭಿನ್ನ ಅಂತ ಚಿಂತಿಸಿ ಭಗವಂತ ಉದ್ಧಾರ ಮಾಡಯ್ಯ ಅಂತ ಪ್ರಾರ್ಥನೆ ದೇವರೇ ಮಾಡಿಸಿ ಕಲಿತ. ಅದರಿಂದ ದೇವರು ನಿಮ್ಮನ್ನು ಮಾಡಿಸ್ತಾನೆ ನೋಡ್ಕೊಂಡ್ಬಿಡಿ. ಇಲ್ಲಿ ಹೇಳ್ತಾ ಇದ್ದಾರೆ. ಈರೆರಡು ಶತ, ಈರೆರಡು ಶತ ಅಂದ್ರೆ ನಾಲ್ಕು ನೂರು, ಅಷ್ಟ ಅಧಿಕ ಎಂಟಧಿಕ, ಎಂಟಧಿಕ ನಾಲ್ಕು ನೂರು ಅಂದ್ರೆ ನಾಲ್ಕು ನೂರ ಎಂಟು, ಹದಿನಾರು ಸಾವಿರ ರೂಪ. ಹದಿನಾರು ಸಾವಿರದ ನಾನ್ನೂರ ಎಂಟು ರೂಪಗಳಿಂದ ಏನು ಮಾಡುತ್ತಾ ಇದ್ದಾನೆ, ಸರ್ವ ಶರೀರಗಳು ಎಲ್ಲಾ ದೇಹಗಳಿದ್ದಾನೆ, ನಾಲ್ಕು ದೇಹಗಳಲ್ಲಿ ಇದ್ದಾನೆ ಭಗವಂತ. ಎಲ್ಲಿದ್ದಾನೆ ಅಂದ್ರೆ ಶಬ್ದಾದಿಗಳ ಅಧಿಷ್ಠಾನದೊಳಗಿಪ್ಪ ಅಂದ್ರು. ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಪಂಚ ತನ್ಮಾತ್ರಗಳಲ್ಲಿ ಪ್ರೇರಕನಾಗಿದ್ದಾನೆ. ಅಲ್ಲಿ ಹೇಳ್ತಾ ಇದ್ದಾರೆ ಮಾರುತ ಅಲ್ಲಿ ಹೇಗಿರ್ತಾನೆ, ಶಬ್ದ ಸ್ಪರ್ಶಾದಿಗಳಲ್ಲಿ ಅಂದ್ರೆ ನಾಗ, ತ್ರಿಕಳ, ಕೂರ್ಮ, ದೇವದತ್ತ, ಧನಂಜಯ ಈ ಐದು ಪ್ರಾಣ ರೂಪಗಳಲ್ಲಿ ಭಗವಂತ ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳಲ್ಲಿ ತಾನು ಇರ್ತಾನೆ. ಇದ್ದು ಏನು ಮಾಡುತ್ತಾನೆ, ಮೂರನೇ ಗುಣಮಾನಿ ಶ್ರೀ ದುರ್ಗಾರಮಣ ಅವಿದ್ಯಾ ಕುಮೋಹವ ಕೊಡುವ ಕಾರಣಕ್ಕೆ. ಅಂದರೆ ನಮ್ಮ ನಾಲ್ಕು ದೇಹಗಳಲ್ಲೂ ಕೂಡ ಆ ತನ್ಮಾತ್ರಗಳಲ್ಲಿ, ನಾಲ್ಕು ದೇಹಗಳಲ್ಲಿ ತನ್ಮಾತ್ರಗಳಲ್ಲಿ ಇರುವಂತಹ ವಾಯುದೇವರ ರೂಪದಲ್ಲಿ ತಾನೇ ಇದ್ದುಕೊಂಡು ಭಗವಂತ ದುರ್ಗಾ ದೇವಿಯ ರಮಣ ನಾರಸಿಂಹ, ದುರ್ಗಾ ನಾರಸಿಂಹ ದುರ್ಗಾ ರಮಣ ಭಗವಂತ ಏನು ಮಾಡುತ್ತಾನೆ ಅಂದ್ರೆ ಐದು ರೂಪಗಳಿಂದ ಐದು ರೀತಿಯಾದ ಅವಿದ್ಯೆಯನ್ನ ಮೋಹವನ್ನ ಕೊಡತಾ ಇದ್ದಾನೆ. ಏನಪ್ಪ ಅದು ಹೇಳ್ತಾರೆ, ಶಬ್ದ, ಶಬ್ದದಲ್ಲಿ ತಮಸ್ಸು ಅವಿದ್ಯೆಯ ಶಾಖೆ. ಅದು ಯಾವ್ದಿರುತ್ತೆ, ಶಬ್ದದಲ್ಲಿ ತಮಸ್ಸು ಅಂತಿರುತ್ತೆ, ಅಲ್ಲಿ ವೃದ್ಧೋಲ್ಪ ರೂಪ ಇಟ್ಟಿರ್ತಾನೆ. ನಂತರ ಸ್ಪರ್ಶ, ಅಲ್ಲಿ ಮೋಹ, ತಮ ಮೋಹ ಮಹಾಮೋಹ ತಾಮಿಶ್ರ ಅಂಧತಾಮಿಶ್ರ ಹೌದಾ, ಹಾಗಾದ್ರೆ ಸ್ಪರ್ಶದಲ್ಲಿ ಮೋಹ ಅಲ್ಲಿ ಮಹೋಲ್ಕ, ರೂಪದಲ್ಲಿ ಮಹಾಮೋಹ ಅಲ್ಲಿ ವೀರೋಲ್ಕ, ರಸದಲ್ಲಿ ತಾಮಿಶ್ರ ಅಲ್ಲಿ ಜುಲ್ಕ, ಗಂಧದಲ್ಲಿ ಅಂಧತಾಮಿಶ್ರ ಅಲ್ಲಿ ಸಹಸ್ರೋಲ್ಕ ಅಂತ ಈ ರೀತಿಯಲ್ಲಿ ಭಗವಂತ ಐದು ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳಲ್ಲಿ ವಾಯುದೇವರ ನಾಗ, ತ್ರಿಕಲ, ಕೂರ್ಮ, ದೇವದತ್ತ, ಧನಂಜಯಾದಿಗಳಲ್ಲಿ ವೃದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದುಲ್ಕ, ಸಹಸ್ರೋಲ್ಕಗಳ ರೂಪಗಳನ್ನು ಇಟ್ಟು ತಾನೇ ಎಷ್ಟು ರೂಪ, ಹದಿನಾರು ಸಾವಿರದ ನಾನ್ನೂರ ಎಂಟು ರೂಪಗಳಿಂದ ಇದ್ದು, ಅಂದ್ರೆ ಇವೆಲ್ಲ ರೂಪಗಳ ಲೆಕ್ಕ ಅಂದ್ರೆ ಅಂಕಾನಾಂ ವಾಮತೋಗತಿ ಅಂತ, ರಾಮ ಅಂದ್ರೆ ಮ ರಾ ಅಂತ ಸೇರಿಕೊಂಡ್ರೆ ಎಷ್ಟು ರೂಪಗಳು ಅಷ್ಟು ಆಗುತ್ತೆ, ಪಾಪ ಬಾಭ ಮ ಐದು, ಮ ಅಂದ್ರೆ ಐದು, ರಾ ಅಂತ ಹೇಳಿದ್ರೆ ಯಾರ ಎರಡು ಹೌದಾ, ಎಷ್ಟಾಯ್ತು ಐದು ಎರಡು ಆಯ್ತು. ರಾದಲ್ಲಿ ದೀರ್ಘ ಇದೆ, ರಾ ಆ ಅಂತಿದೆ, ಆ ಅಂದ್ರೆ ಒಂದು, ಎಷ್ಟಾಯ್ತು ಯಾರ ಒಂದು ಎರಡು ಎರಡು ಒಂದೊಂದು ಮೂರಾಯ್ತು, ಅಂದ್ರೆ ಐವತ್ತು ಮೂರು ರೂಪಗಳಿಂದ ಇರ್ತಾನೆ ರಾಮ ಅಂದ್ರೆ ಐವತ್ತು ಮೂರು ರೂಪ. ಹಾಗೆ ವೃದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ಸಹಸ್ರೋಲ್ಕ ಆಗಿ ರೂಪಗಳನ್ನ ರಿವರ್ಸ್ ಆಗಿ ನೋಡಿಕೊಂಡು ಲೆಕ್ಕ ಸಂಖ್ಯಾ ಮಾಡ್ತಾ ಬಂದ್ರೆ ಅದು ಎಷ್ಟಾಗುತ್ತೆ ಎಂದು ಹೇಳ್ತಾ, ಹದಿನಾರು ಸಾವಿರದ ನಾನ್ನೂರ ಎಂಟು ರೂಪಗಳಿಂದ ಪ್ರಾಣ ದೇವರಲ್ಲಿ ಇದ್ದುಕೊಂಡು ನಮ್ಮ ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳಿಂದ ಅದನ್ನ ಗ್ರಹಣ ಮಾಡೋದು ಯಾವ ಇಂದ್ರಿಯಗಳು, ಶ್ರೋತ್ರ, ಕೊಕ್ಕು, ಐದು ಜ್ಞಾನೇಂದ್ರಿಯಗಳು. ಐದು ಜ್ಞಾನೇಂದ್ರಿಯಗಳಲ್ಲಿ ಐದು ಪ್ರಾಣದೇವರನ್ನಿಟ್ಟು ಆ ಐದು ಜ್ಞಾನೇಂದ್ರಿಯಗಳಲ್ಲಿ ಐದು ತನ್ಮಾತ್ರಗಳು, ಐದು ಪ್ರಾಣದೇವರ ರೂಪಗಳು, ಐದು ತನ್ನ ರೂಪಗಳನ್ನಿಟ್ಟು ಯಾರು ಬಿಂಬಮೂರ್ತಿಯೇ ಅಲ್ಲಿ ಏನ್ ಮಾಡುತ್ತಾನೆ, ಕುಮೋಹವ ಕೊಡುವ ಕಾರಣಕ್ಕೆ. ಇಷ್ಟು ರೀತಿಯಲ್ಲಿ ನಮಗೆ ಅವಿದ್ಯೆಯನ್ನು ಕೊಟ್ಟು ಅದರ ಮೂಲಕ ಮೋಹ ಅಂದ್ರೆ ಅಭಿಮಾನವನ್ನು ಕೊಡುತ್ತಾನೆ. ಅಂದರೆ ಶಬ್ದದ ಮೂಲಕ ಅದರಲ್ಲಿ ಅಜ್ಞಾನ ಮೋಹ ಇಟ್ಟು ಶಬ್ದದ ಮೇಲೆ ವ್ಯಾಮೋಹ, ರೂಪದ ಮೇಲೆ ವ್ಯಾಮೋಹ, ಆ ಎರಡು ವ್ಯಾಮೋಹಗಳು ಸೇರಿದ್ರೆ ಒಂದು ವಿಶೇಷ ಪದಾರ್ಥ ಯಾವುದು, ಟಿವಿ. ಎಷ್ಟು ಜನ ಏನು ಹುಡುಗರು ಬಡದ್ರು ಹೊಡೆದ್ರು ಕೊನೆಗೆ ನೀನು ಪ್ರಾಣಾದ್ರೂ ಬಿಡ್ತೀರ ಅದು ಬಿಡಲ್ಲ ಅಂತೇಳಿ ಆ ಟೈಮ್ ಹೋಗಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ದೊಡ್ಡವರು ಅಷ್ಟೇ ಮನೆಯಲ್ಲಿ ಆ ಟೈಮಿಗೆ ಊಟವೂ ಬಿಟ್ಟು ಕೂತ್ಕೊಂಡು ಇರ್ತಾರೆ. ಊಟಕ್ಕೆ ಬಂದ್ರು ಹಾಕಲ್ಲ, ಹೋದಾ ಬಹಳ ಜನ ಹೇಳ್ತಾ ಇರ್ತಾರೆ ಅಯ್ಯೋ ಟಿವಿ ಸೀರಿಯಲ್ ಟೈಮ್ ಮೊದಲು ಹೋಗ್ಬೇಕು ನಂತರ ಹೋಗ್ಬೇಕು ಮತ್ತೆ ಹೋದ್ರೆ ಊಟಕ್ಕೆ ಹಾಕಲ್ಲ ಅಂತ ಹೇಳ್ತಾರೆ. ಅಂತ ಪರಿಸ್ಥಿತಿ ಇದೆ ನೀವು ಪಾಪ ನೀವು ಹಾಗಿಲ್ಲ ಅಂತ ಕಾಣುತ್ತೆ, ಬಹಳ ಜನ ಹಾಗೆ ಇರ್ತಾರೆ. ಆ ಟೈಮ್ ಹೋದ್ರೆ ಇಲ್ಲ ಹಂಗಿದ್ರೆ ಸ್ವಲ್ಪ ಇರ್ರಿ ಅಂತ ಹೇಳ್ಬಿಡ್ತಾರೆ, ಮುಗಿದೋಯ್ತು ಅಲ್ಲೇ ಕೂತ್ಕೊಂಡು ಇರ್ತಾರೆ, ಅಲ್ಲಿ ಏನು ಬರೋದೇ ಇಲ್ಲ. ಇನ್ನು ಅಡಿಗೆ ಆದ್ರೂ ಕೂಡ ಅಡಿಗೆ ಹೊತ್ತೋಗ್ತಾ ಇರೋ ಅಲ್ಲೇ ಕೂತಿರ್ತಾರೆ. ಯಾಕೆ ಮೋಹ ಅಷ್ಟು ಪ್ರಬಲ ಮೋಹ ಇರುತ್ತೆ ಅದರ ಮೇಲೆ ಬರ್ತಾ ಇರುತ್ತೆ. ಇನ್ನು ಸ್ಪರ್ಶ ರೂಪ ರಸ ಗಂಧ ಅದರಲ್ಲಿ ಭೀಕರ ವ್ಯಾಮೋಹ. ಒಟ್ಟಾರೆ ಈ ಆಚರಣೆ ಶಾಸ್ತ್ರ ಈ ಪ್ರಜ್ಞೆ ಇಲ್ಲದೆ ಇರುವಂತಹ ಎಲ್ಲಾ ಜನರು ನೋಡಿ ಏನ್ ಮಾಡ್ತಾ ಇರ್ತಾರೆ. ಅದಕ್ಕೆ ದಾಸರ ಒಂದು ಇಡೀ ಜಗತ್ತನ್ನ ಮೂರು ಮಾತಲ್ಲಿ ಕಟ್ಟಿ ಹಾಕಿದ್ರು ಹೇಳ್ತಾರೆ. ಆಹಾರ ನಿದ್ರಾ ಮೈಥುನಗಳಿ ಒಳಗಾಗಿರದು ಜಗವು, ಜಸ್ಟ್ ಮೂರರಿಗೆ ಆ ಮೂರು ವಶ ಮಾಡಿಕೊಂಡ್ರೆ ಜಗತ್ತನ್ನ ಎಲ್ಲರೂ ಮಾಡುದೆಷ್ಟು ಅದರಲ್ಲೇ ತಿರುಗ್ತಾ ಇರ್ತಾರೆ. ಜಸ್ಟ್ ಆ ಲೈಫ್ ಎಲ್ಲ ಕೂಡ ಅದರಲ್ಲೇ ಇರುತ್ತೆ. ಅದರಿಂದ ಹೊರಗೆ ಬರಬೇಕಾ ಆಚಾರ್ಯರ ಒಂದು ಅನುಗ್ರಹ ಆಗ್ಬೇಕು ಹೊರತು ಇಲ್ಲದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಎಂಬಲ್ಲಿಗೆ ಶ್ರೀಕೃಷ್ಣ ಮಾತಾಡ್ತಾರೆ.